ವಿಧ್ವಂಸ ಚಕ್ಷಃ ದೈತೀರ್ಥಾಗತ ನಿರ್ಭಾಸತಾಮ್ನೋ ಹೃದಂಬರೆ ಅತ್ತಿ ಕಲ್ಪಿತ ಕಲ್ಪೋಯಂ ಪ್ರತ್ಯತ್ತಿ ಗಜಕೇಸರಿ ವ್ಯಾಸತೀರ್ಥ ಗುರುಭೂಯಾತ್ ಅಸ್ಮದಿಷ್ಟಾತ ಸಿದ್ಧೇ ತಪೋವಿದ್ಯಾವಿರಕ್ತಿಯಾರಿ ಸದ್ಗುಣೋಗಾಕರಾನಹಂ ವಾದಿರಾಜ ಗುರುನ್ ಮುಂದೆ ಹೈಗ್ರೀವದಾಶಯಾನ್ ಪೂಜ್ಯ ರಾಘವೇಂದ್ರಾಯ ಸತ್ಯಧರ್ಮರತಾಯಿತ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾರಿ ಧ್ವಾಂತ್ರವೇ ವೈಷ್ಣವೇಂದ್ರೀವರೇಂದ್ರವೇ ಶ್ರೀರಾಘವೇಂದ್ರ ಗುರುವೇ ನಮೋ ತಿಂದೆಯಾಳವೇ ಆಪಾದಮೌಳಿ ಪರ್ಯಂತಂ ಗುರುನಾಮಾಪ್ತಿ ಸ್ಮರೆ ತೇನ ವಿಘ್ನಃ ಪ್ರಣಶ್ಯಂತಿ ಸಿದ್ಧಂತ ಮನೋರಥಾಃ ಹರಿಹಿ ಓಂ ಶ್ರೀ ಗುರುಭ್ಯೋ ನಮಃ. ನಾವು ಶ್ರೀ ವೇದವ್ಯಾಸ ಗದ್ಯ ಇದು ತಿರುಪತಿ ಆಚಾರ್ಯರು ಮಾಡಿರುವಂತಹದ್ದು, ಅದನ್ನು ನಾವು ಸ್ವಲ್ಪ ಅರ್ಥ ಚಿಂತನೆ ಮಾಡ್ತಾ ಇದ್ದೀವಿ. ಇವರು ತಿರುಪತಿ ಆಚಾರ್ಯರು ಯಾದವಾಚಾರ್ಯರು ಇವರು ವೇದೇಶ ತೀರ್ಥ ಶ್ರೀಪಾದಂಗಳವರ ಶಿಷ್ಯಂದರಾಗಿದ್ದರು. ಸೊ ಅವರನ್ನು ಬಹಳ ಅತ್ಯಂತ ಗುರುಭಕ್ತಿ ಭಾವದಿಂದ ವೇದೇಶ ತೀರ್ಥರನ್ನು ಸ್ಮರಣೆ ಮಾಡಿಕೊಳ್ತಾ ಇದ್ದಾರೆ ಈ ವೇದವ್ಯಾಸ ಗದ್ಯದಲ್ಲಿ. ಅಲ್ಲಿ ಹೇಳ್ತಾ ಇದ್ದಾರೆ ಅಸ್ಮತ್ ಇಲ್ಲಿ ಕುಲದೇವತಾತ್ಮಕ ಶ್ರೀ ವೆಂಕಟೇಶಾತ್ಮನೇ ಅಂತೇಳಿ ಅದೇ ಹೇಳ್ದ ಬಂದು ಅಸ್ಮತ್ ಗುರುವರಾಚಾರ್ಯ ಕರವರ ಪೂಜಿತ ತರಣ ನಳಿನ ಯುಗಳಾಯ ಅಂತೇಳಿ ತಮ್ಮ ಗುರುಗಳಿಂದ ಪೂಜಿಸಲ್ಪಟ್ಟಂತಹ ಆ ಪರಮಾತ್ಮನನ್ನು ಸ್ಮರಣೆ ಮಾಡ್ತಾ ಇದ್ದಾರೆ. ಹೀಗೆ ತಮ್ಮ ಗುರು ಅಂತರ್ಗತ ಭಾರತೀಯ ಪ್ರಾಣಾಂತರ್ಗತ ವಾಯುದೇವರ ಪರಮಾತ್ಮನ್ನು ಚಿಂತನೆ ಮಾಡುವುದರ ಮೂಲಕವಾಗಿ ತಮ್ಮ ಗುರುಗಳಿಗೂ ಕೂಡ ನಮಸ್ಕಾರವನ್ನು ಸಲ್ಲಿಸುವಂತೆನೂ ಆಗ್ತಾ ಇದೆ. ಗುರುಭಕ್ತಿಯನ್ನು ಇಲ್ಲಿ ಪ್ರಕಟ ಮಾಡ್ತಾ ಇದ್ದಾರೆ ತಿರುಪತ್ಯಾಚಾರ್ಯರವರು. ಇಲ್ಲಿ ನಾವು ಲಾಸ್ಟ್ನಲ್ಲಿ ನೋಡಿದಾಗ ಸತ್ಯವತೇಯಾಯ ಅಂತ ಹೇಳಿ ಅದಾದ ಮೇಲೆ ಪರಾಶರಿಯಾಯ, ಪರಾಶರ ಮಹರ್ಷಿಗಳಿಗೆ ಅವರಲ್ಲಿ ಅವತಾರ ಮಾಡಿರುವ ಕಾರಣದಿಂದ ವೇದವ್ಯಾಸರಿಗೆ ಪರಾಶರ್ಯ ಅಂದ್ರೆ ಪರಾಶರಸ್ಯ ಅಪತ್ಯಂ ಪುಮಾನ್ ಪರಾಶರ್ಯ ಅಂತೇಳಿ ಪರಾಶರ ಮಹರ್ಷಿಗಳ ಪುತ್ರರಾಗಿ ಅವತಾರ ಮಾಡಿರುವ ಕಾರಣದಿಂದ ವೇದವ್ಯಾಸ ದೇವರಿಗೆ ಪರಾಶರ್ಯ ಅಂತ ಹೆಸರು ಬಂದಿದೆ. ಆದರೆ ಪರಮಾತ್ಮನಿಗೆ ನಾವು ವಾಸುದೇವನ ಮಗನಾಗಿ ಅವತಾರ ಮಾಡಿದ್ದರಿಂದ ವಾಸುದೇವನಾದನ ಅಂದ್ರೆ ಅನಾದಿ ಕಾಲದಿಂದ ಭಗವಂತ ವಾಸುದೇವನಾಗಿ ಇದ್ದ, ಮತ್ತೊಮ್ಮೆ ಈ ವಿಧವಾಗಿ ಲೋಕರೀತಿಯ ಕೂಡ ವಾಸುದೇವ ಅಂತ ಕರೆಯಲ್ಪಡುವಂತೆ ಮಾಡಿದ ಅಷ್ಟೇ ಹೊರತು ಆ ವಾಸುದೇವ ಅನ್ನುವ ಹೆಸರು ಪರಮಾತ್ಮನಿಗೆ ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಇರುವಂತಹ ಹೆಸರು. ವಾಸುದೇವನ ಪುತ್ರನಾಗಿ ಅವತಾರ ಮಾಡಲಿಕ್ಕೆ ಮುಂಚೆನೂ ಭಗವಂತನಿಗೆ ವಾಸುದೇವ ಅನ್ನುವ ಹೆಸರು ಹೇಗಿತ್ತೋ ಹಾಗೆ ಸರ್ವಶಬ್ದವಾಚ್ಯನಾದ ಭಗವಂತನಿಗೆ ಪರಾಶರ ಪುತ್ರನಾಗಿ, ಪರಾಶರ ಮಹರ್ಷಿಗಳಿಗೆ ಪುತ್ರನಾಗಿ ಅವತಾರ ಮಾಡಲಿಕ್ಕೆ ಮುಂಚೆ ಕೂಡ ಭಗವಂತನಿಗೆ ಪರಾಶರ್ಯ ಅನ್ನುವ ಶಬ್ದ. ಅದು ಆವಾಗ ಹೇಗಿರುತ್ತೆ ಅಂದ್ರೆ ಪರಾಶರ್ಯ ಅಂದ್ರೆ ಪರಾ ಸರ್ವೋತ್ತಮನಾಗಿದ್ದಾನೆ. ಪರಾಶರ್ಯ ಅಂತ ಹೇಳಿದ್ರೆ ಎಲ್ಲರಿಗಿಂತಲೂ ಸರ್ವೋತ್ತಮನಾಗಿ ಪರತ್ವೇನ ಉಳ್ಳವನಾಗಿ ಅಲ್ಲಿ ಶರ್ಯ ಶಂ ಸುಖಂ ಅರಿಯಂ ಜ್ಞಾನಂ. ಸೊ ಸುಖ ಜ್ಞಾನ ಅವು ಎರಡರಲ್ಲಿ ಕೂಡ ಪರ ಸರ್ವೋತ್ಕೃಷ್ಟನಾಗಿರುವ ಕಾರಣದಿಂದ ಸರ್ವೋತ್ತಮವಾದ ಜ್ಞಾನ ಸುಖಗಳು ಇರುವುದ ಕಾರಣದಿಂದ ಪರಮಾತ್ಮನಿಗೆ ಪರಾಶರ್ಯ ಅಂದ್ರೆ ಪರ ಶ್ರೇಷ್ಠವಾದ ಶಂ ಸುಖಂ ಅರಿಯಂ ಅರಿಯುವುದಂದ್ರೆ ಜ್ಞಾನ, ಅರಿಯಂ ಅಂದ್ರೆ ಜ್ಞಾನ. ಸೊ ಈ ವಿಧವಾಗಿ ಪರಾಶರ್ಯ ಅಂತ ಹೇಳುವ ಶಬ್ದ ಸರ್ವೋತ್ತಮನಾದ ಭಗವಂತ ಅವನು ಜ್ಞಾನ ಆನಂದಗಳಲ್ಲಿ ಎಲ್ಲರಿಗಿಂತ ಅತ್ಯಧಿಕವಾದ ಸ್ವತಂತ್ರವಾದ ಜ್ಞಾನಾನಂದಗಳಿಂದ ತುಂಬಿರುವಂತಹ ಅವನಾಗಿರುವ ಕಾರಣದಿಂದ ಪರಮಾತ್ಮನಿಗೆ ಆ ಶಬ್ದ ಇನ್ನೊಂದು ಅರ್ಥದಲ್ಲಿ ಅನಾದಿ ಕಾಲದಿಂದ ಅನ್ವಯವಾಗುತ್ತೆ ಪರಮಾತ್ಮನಿಗೆ ಅಂತೇಳಿ ನಾವು ತಿಳ್ಕೋಬೇಕು. ಅದೇ ವಿಧವಾಗಿ ಪ್ರತಿಯೊಂದು ಶಬ್ದ ಕೂಡ ಭಗವಂತನಿಗೆ ಆ ಸಂದರ್ಭದಲ್ಲಿ ಅವತಾರ ಮಾಡಿದಾಗ ಆ ಶಬ್ದವನ್ನು ಮತ್ತೊಮ್ಮೆ ತಗೊಳ್ತಾನೆ ಪರಮಾತ್ಮ. ಆದ್ರೆ ಎಲ್ಲ ಶಬ್ದಗಳು ಅವನಲ್ಲಿ ಪೂರ್ಣವಾಗಿ ಮೂಲತಃ ಅನ್ವಯವಾಗುತ್ತೆ. ಅದೇ ವಿಧವಾಗಿ ಕೃಷ್ಣದ್ವೈಪಾಯನಾಯ ಅಂತ ಹೇಳಿದ್ರೆ ಕೃಷ್ಣ ದ್ವೀಪದಲ್ಲಿ ಅವತಾರ ಮಾಡಿರುವ ಕಾರಣದಿಂದ ವೇದವ್ಯಾಸರಿಗೆ ಕೃಷ್ಣದ್ವೈಪಾಯನ ಅಂತ ಹೆಸರು. ಆದ್ರೆ ಪರಮಾತ್ಮನಿಗೆ ಕೃಷ್ಣದ್ವೈಪಾಯನ ಅನ್ನುವ ಹೆಸರು ಅನಾದಿ ಕಾಲದಿಂದಲೂ ಅನಂತ ಕಾಲದವರೆಗೂ ಆ ಹೆಸರಿರುತ್ತೆ ಭಗವಂತನಿಗೆ. ಮೂಲತಃ ಏನರ್ಥ ಬರುತ್ತೆ ಕೃಷ್ಣದ್ವೈಪಾಯನ, ಕೃಷ್ಣ ಕರ್ಷಣ ಆಕರ್ಷಣ ಎಲ್ಲರನ್ನೂ ಹೇಳಿದ ಎಲ್ಲರನ್ನೂ ಅಟ್ರಾಕ್ಟ್ ಮಾಡ್ತಾನೆ ಅಂದ್ರೆ ಭಗವಂತ ಎಲ್ಲರನ್ನೂ ತನ್ನ ಕಡೆ ಹೇಳ್ಕೊಳ್ತಾನೆ. ಒಂದು ಅವನು ಹೀ ಇಸ್ ಮೋಸ್ಟ್ ಅಟ್ರಾಕ್ಟಿವ್, ಎಲ್ಲರಿಗಿಂತ ಎಲ್ಲರಿಂದಲೂ ಆಕರ್ಷಿಸಲ್ಪಟ್ಟವನಾಗಿರ್ತಾನೆ. ಎವ್ರಿಬಡಿ ರನ್ಸ್ ಟುವರ್ಡ್ಸ್ ಪರಮಾತ್ಮ, ಎಲ್ಲರೂ ಪರಮಾತ್ಮನಿಂದ ಆಕರ್ಷಿತರಾಗ್ತಾರೆ. ಕರ್ಷಣ ಅಂದ್ರೆ ಎಲ್ಲರನ್ನು ಆಕರ್ಷಣ ಗೊಳಿಸ್ತಾನೆ. ಆದ್ದರಿಂದ ಭಗವಂತನಿಗೆ ಕೃಷ್ಣ ಆಕರ್ಷಿಸುವವನು, ಒನ್ ಹೂ ಡ್ರಾಸ್ ಎವ್ರಿಬಡಿ ಟುವರ್ಡ್ಸ್ ಹಿಮ್ ಅನ್ನುವ ಅರ್ಥದಲ್ಲಿ ಕೃಷ್ಣ ಭಗವಂತ. ಅದೇ ವಿಧವಾಗಿ ಕೃಷ್ಣ ಶ್ರೀಕೃಷ್ಣನಿಗೂ ಅದೇ ಹೆಸರು ಕೃಷ್ಣ, ಎಲ್ಲರನ್ನೂ ಹೇಳ್ಕೊಂಡುವವನು. ಅಷ್ಟೇ ಅಲ್ಲದೆ ಮೋಕ್ಷ ಸಮಯದಲ್ಲಿ ಎಲ್ಲರನ್ನು ತನ್ನ ಒಳಗೆ ತಗೊಳ್ತಾನೆ, ಆದ್ದರಿಂದಲೂ ಕೃಷ್ಣ. ಎಲ್ಲರನ್ನು ಕರ್ಷಣ ಒಳಗೆ ಹೇಳ್ಕೊಳ್ಳುತ್ತಾನೆ ಭಗವಂತ, ಆದ್ದರಿಂದಲೂ ಕೃಷ್ಣ ಅಂತೇಳಿ. ದ್ವೈಪಾಯನ ಅಂದ್ರೆ ದ್ವೈಪಾಯನ ದ್ವೀಪ ಅಯನ, ದ್ವೀಪ ಅಯನ ದ್ವೀಪ ಅಯನ ಅಂತ ಹೇಳಿದರೆ ಐಲ್ಯಾಂಡ್ ನಲ್ಲಿ ನಿವಾಸ ಮಾಡೋದೊಂದರ್ಥ. ಪರಮಾತ್ಮ ದ್ವೈಪಾಯನ, ದ್ವೀಪಾಯನ ಅಂದ್ರೆ ಏನು? ಶೇಷಸಾಯಿ ಶೇಷನ ಮೇಲೆ ಮಲಗಿದ್ದು ಒಂದು ದ್ವೀಪ ಇದ್ದಂತೆ. ಶೇಷ ಇಡೀ ಶೇಷ ಒಂದು ದೊಡ್ಡ ಸರ್ಪ. ನಾವು ಪಿಕ್ಚರ್ ನಲ್ಲಿ ನೋಡಿದಂತ ಒಂದು ಸಾಮಾನ್ಯ ಚಿಕ್ಕದಾದ ಒಂದು ಸರ್ಪ ಅಂತ ಭಾವಿಸಬಾರದು. ಆ ಸಮುದ್ರ ಎಷ್ಟಿದೆ ಆ ಸಮುದ್ರದಲ್ಲಿ ಬಹಳ ದೊಡ್ಡ ಆಳವಾದ ರೂಪವನ್ನು ತಗೊಂಡು ಶೇಷ ಮಲಗಿಡ್ತಾನೆ. ಆ ಶೇಷನ ಒಳಗೆ ಮೇಲೆ ಭಗವಂತ ಲೀಲಾ ಮಾತ್ರದಿಂದ ಅವನಿಗೇನು ನಿದ್ದೆ ಬೇಕಾಗಿಲ್ಲ. ಆ ಶೇಷನಿಗೆ ಆನಂದ ಕೊಡುವುದಕ್ಕಾಗಿ ಭಗವಂತ ಪೌಳಿಸಿರ್ತಾನೆ. ಆದ್ದರಿಂದ ದ್ವೈಪಾಯನ ದ್ವೀಪ ಅಂದ್ರೆ ದ್ವೀಪ, ಆ ಶೇಷನನ್ನೇ ಒಂದು ದ್ವೀಪವಾಗಿ ಮಾಡಿಕೊಂಡು ಅಲ್ಲಿ ನಿವಾಸ ಮಾಡ್ತಾನೆ. ಆದ್ದರಿಂದ ದ್ವೈಪಾಯನ. ಹೀಗೆ ಪ್ರತಿಯೊಂದು ಹೆಸರು ಕೂಡ ಭಗವಂತನಿಗೆ ಮೂಲತಃ ಅನ್ವಯ ಮಾಡಬಹುದಾದ ಹೆಸರುಗಳಾಗಿವೆ. ಕೃಷ್ಣ ದ್ವೈಪಾಯನಾಯ ಅಂತೇಳಿ ಜೀವ ಅಂತಃ ಅಸ್ತಿತ್ವ ಸರ್ವ ಕರ್ಮ ಕಾರಯಿತ್ರೆ, ಎಲ್ಲ ಜೀವರ ಒಳಗೆ ನೆಲೆಸಿದ್ದವನಾಗಿ ಎಲ್ಲ ಕಾರ್ಯಗಳನ್ನು ಭಗವಂತ ಮಾಡ್ತಾನೆ. ಅದಕ್ಕೆ ಸರ್ವ ಕರ್ಮ ಕಾರಯಿತ್ರೆ, ಎಲ್ಲವನ್ನು ಮಾಡಿಸುವ ಅನ್ನೋ ಹೆಸರಿನಲ್ಲಿ ಭಗವಂತ ಎಲ್ಲರಿಂದಲೂ ಎಲ್ಲ ಕರ್ಮಗಳನ್ನು ಮಾಡಿಸುತ್ತಾನಾದ್ದರಿಂದ ಅವನು ಸರ್ವ ಕರ್ಮ ಕಾರಯಿತ್ರೆ ಅನ್ನುವ ಶಬ್ದವು ಭಗವಂತನಿಗೆ ಅನ್ವಯವಾಗುತ್ತೆ. ಅವನು ಎಲ್ಲ ಕರ್ಮಗಳನ್ನು ಮಾಡಿಸುವವನು, ಅವನೇ ಸ್ವತಂತ್ರನಾದವನು ಅವನೊಬ್ಬನೇ. ಆದ್ದರಿಂದ ಸರ್ವ ಕರ್ಮ ಕಾರಯಿತ್ರೆ ಅಶೇಷ ಸತ್ಕರ್ಮ ಫಲದಾತ್ರೆ, ಅಶೇಷ ಸತ್ಕರ್ಮ ಫಲದಾತ್ರೆ ಅಂದ್ರೆ ಅನೇಕ ಅಶೇಷ ಜೀವರಾಶಿಗಳ ಕರ್ಮಗಳು, ಆ ಒಂದೊಂದು ಜೀವರಾಶಿಗೂ ಅಶೇಷ ಕರ್ಮಗಳು ಅಂದ್ರೆ ಎಲ್ಲ ವಿಧವಾದ ನಾನಾ ವಿಧವಾದ ಕರ್ಮಗಳವರೆಲ್ಲ ಮಾಡುವ ಕರ್ಮಗಳಿಗೆ ಅವರವರಿಗೆ ಎಷ್ಟೆಷ್ಟು ಕರ್ಮಗಳಿಗೆ ಎಷ್ಟೆಷ್ಟು ಫಲವನ್ನು ಹೇಗೆ ಹೇಗೆ ಕೊಡಬೇಕೋ ಆವಾಗ ಆ ಕೊಡಬೇಕಾಗಿದ್ದ ಸಮಯದಲ್ಲಿ ಕೊಡಬೇಕಾಗಿದ್ದ ರೀತಿಯಲ್ಲಿ ಆ ಫಲಗಳನ್ನು ಕೊಡುತ್ತಾನಾದ್ದರಿಂದ ಭಗವಂತ ಸರ್ವ ಕರ್ಮ ಫಲದಾತ್ರೆ ಅಶೇಷ ಸತ್ಕರ್ಮ ಫಲದಾತ್ರೆ, ಎಲ್ಲ ಸತ್ಕರ್ಮಗಳಿಗೂ ಫಲವನ್ನು ಕೊಡ್ತಾನೆ. ಮತ್ತೆ ಸತ್ಕರ್ಮಗಳಿಗೆ ಮಾತ್ರ ಫಲವನ್ನು ಕೊಡ್ತಾನ ಅಂತ ಹೇಳಿದ್ರೆ ನಾವು ಚಿಂತನೆ ಮಾಡುವಾಗ ಭಗವಂತ ಎಲ್ಲ ಕರ್ಮಗಳಿಗೂ ಫಲ ಕೊಡ್ತಾನ. ಅವನು ಸತ್ಕರ್ಮಗಳಿಗೂ ದುಷ್ಕರ್ಮಗಳಿಗೂ ನಾವು ಮಾಡುವ ಎಲ್ಲ ಕರ್ಮಗಳಿಗೂ ಫಲ ಕೊಡ್ತಾನೆ. ಆದ್ರೆ ಚಿಂತನೆ ಮಾಡುವಾಗ ಸತ್ಕರ್ಮ ಫಲದಾತ್ರೆ, ನಾವು ಮಾಡುವ ಸತ್ಕರ್ಮಗಳು ವ್ಯರ್ಥವಾಗುವುದಿಲ್ಲ, ಅವುಗಳಿಗೆ ಭಗವಂತ ಅನುಗ್ರಹ ಮಾಡಿ ದಯಮಾಡಿ ನಮಗೆ ಫಲಗಳನ್ನು ಕೊಡ್ತಾನೆ ಅನ್ನುವ ಚಿಂತನೆಯಿಂದ ಸತ್ಕರ್ಮ ಫಲದಾತ್ರೆ ಅನ್ನೋದು ವಿಶೇಷವಾಗಿ ಸ್ಮರಣೆ ಮಾಡುವಂತಹ ವಿಷಯ. ಅಂದ್ರೆ ಸತ್ಕರ್ಮಗಳಿಗೆ ಮಾತ್ರ ಫಲವನ್ನು ಕೊಡ್ತಾನೆ ಅಂತ ಅರ್ಥ ಅಲ್ಲ, ಎಲ್ಲ ಕರ್ಮಗಳಿಗೂ ಭಗವಂತ ಫಲ ಕೊಡ್ತಾನೆ. ಆದ್ರೆ ಸತ್ಕರ್ಮಗಳಿಗೆ ಫಲ ಕೊಡ್ತಾನೆ ಅನ್ನುವ ಚಿಂತನೆಗೆ ಕಾರಣ ಏನು ಅಂತ ಹೇಳಿದ್ರೆ, ನಾವು ಮಾಡುವ ಸತ್ಕರ್ಮಗಳು ಯಾವುದು ವ್ಯರ್ಥವಾಗುವುದಿಲ್ಲ, ಭಗವಂತ ಅನುಗ್ರಹ ಮಾಡ್ತಾನೆ ಫಲಗಳನ್ನು ಕೊಡ್ತಾನೆ ಅನ್ನುವ ಚಿಂತನೆ ಬರುವುದಕ್ಕಾಗಿ ಸತ್ಕರ್ಮ ಫಲದಾತ್ರಿ ಅಂತ ವಿಶೇಷವಾದ ಸ್ಮರಣೆಯನ್ನು ಮಾಡ್ತಾ ಇದ್ದಾರೆ. ಅದಾದ ಮೇಲೆ ತತ್ವದೇವತಾ ಪ್ರೇರಕಾಯ, ತತ್ವದೇವತೆಗಳಿಗೂ ತತ್ವದೇವತೆ ನಮಗೆ ಪ್ರೇರಣೆ ಕೊಡಬೇಕು ಅನ್ನುವ ಪ್ರೇರಣೆಯನ್ನು ತತ್ವದೇವತೆಗಳಿಗೆ ಕೊಡ್ತಾನೆ ಭಗವಂತ. ಅಂದ್ರೆ ಎಲ್ಲ ತತ್ವ ದೇವತೆಗಳ ಒಳಗೂ ನೆಲೆಸಿದ್ದು ಅವರಿಗೆ ಪ್ರೇರಣೆಯನ್ನು ಕೊಟ್ಟು ಅವರ ಮೂಲಕವಾಗಿ ನಮಗೂ ಪ್ರೇರಣೆಯನ್ನು ಕೊಡ್ತಾನೆ. ಆದ್ದರಿಂದ ಭಗವಂತ ತತ್ವದೇವತಾ ಪ್ರೇರಕ, ತತ್ವ ದೇವತೆಗಳಿಗೂ ಪ್ರೇರಕ, ತತ್ವದೇವತಾ ಪ್ರೇರಕ, ತತ್ವದೇವತೆಗಳ ಮೂಲಕವಾಗಿ ಎಲ್ಲರಿಗೂ ಪ್ರೇರಕ. ಹೀಗೆ ತತ್ವದೇವತಾ ಪ್ರೇರಕನಾಗಿದ್ದಾನೆ ಭಗವಂತ. ಅಸ್ಮತ್ ಕುಲ ದೇವತಾತ್ಮಕ ಶ್ರೀ ವೆಂಕಟೇಶಾತ್ಮನೇ, ಆ ವೇದವ್ಯಾಸ ದೇವರೇ ವೆಂಕಟೇಶನ ಅಭಿನ್ನ, ವೆಂಕಟೇಶ್ವರನೇ ವೇದವ್ಯಾಸರು, ವೇದವ್ಯಾಸನೇ ವೆಂಕಟೇಶ್ವರ. ಏಕೆಂದ್ರೆ ಪರಮಾತ್ಮನ ಒಂದು ಅವತಾರಕ್ಕೂ ಇನ್ನೊಂದು ಅವತಾರಕ್ಕೂ ಭೇದವಿಲ್ಲದ ಕಾರಣದಿಂದ ಇವರು ಕುಲದೇವತೆಯನ್ನು ಸ್ಮರಣೆ ಮಾಡ್ತಾ ನಮ್ಮ ಕುಲದೇವತನಾದಂತಹ ಶ್ರೀ ವೆಂಕಟೇಶ ದೇವರಿಗೆ ಅಭಿನ್ನನಾಗಿರುವಂತಹ ವೇದವ್ಯಾಸ ದೇವರಿಗೆ ನಮಸ್ಕಾರ ಅಂತೇಳಿ, ಅಂತಹ ವೇದವ್ಯಾಸ ದೇವರಿಗೆ ಅಂತೇಳಿ ಹೇಳ್ತಾ ಇದ್ದಾರೆ. ಅಸ್ಮತ್ ಕುಲ ದೇವತಾತ್ಮಕ ಶ್ರೀ ವೆಂಕಟೇಶಾತ್ಮನೇ, ಎಲ್ಲವೂ ಕೂಡ ಚತುರ್ಥಿ ವಿಭಕ್ತಿಯಲ್ಲಿ ರಾಮಾಯ ತತ್ವದೇವತಾ ಪ್ರೇರಕಾಯ ಅಂತ ಹೇಳಿ ಎಲ್ಲವನ್ನು ಚತುರ್ಥಿ ವಿಭಕ್ತಿಯಲ್ಲಿ ಹೇಳ್ತಾ ಇದ್ದಾರೆ. ಆ ವಿಧವಾಗಿ ವೆಂಕಟೇಶಾತ್ಮನೇ, ಆ ವೆಂಕಟೇಶ್ವರ ಸ್ವರೂಪನಾದಂತಹ ವೇದವ್ಯಾಸ ದೇವರಿಗೆ ಅನಂತಾಯ, ಅನಂತ ಕೊನೆಯಿಲ್ಲದವನು, ದೇಶತಃ ಕಾಲತಃ ಗುಣತಃ ಯಾವ ರೀತಿಯಲ್ಲಿಯೂ ಕೊನೆ ಇಲ್ಲದವನಾದ್ದರಿಂದ ಅವನು ಅನಂತ, ಅಂತ ಇಲ್ಲದವನು, ಅನಂತ ಅನ್ನುವ ಶಬ್ದ ಭಗವಂತನಿಗೆ. ಇಂದಿರಾಪತೆಯೇ, ಇಂದಿರಾ ಲಕ್ಷ್ಮೀದೇವಿ, ಇಂದಿರಾ ಲಕ್ಷ್ಮೀದೇವಿಗೆ ಇಂದಿರಾ, ಇಂದಿರಾ ಅಂತ ಹೇಳಿದ್ರೆ ಏನು? ಇಂದು ಚಂದ್ರ, ಚಂದ್ರ ಚಂದ್ರನಂತೆ ಆಹ್ಲಾದವಾಗಿ ಆಹ್ಲಾದತನವನ್ನು ತನ್ನ ಭಕ್ತರಿಗೆ ಕೊಡ್ತಾಳೆ. ಇಂದಿರಾ, ರಾ ಅಂದ್ರೆ ರಮಣತ್ವ ಸುಖ, ಅಂದರೆ ತನ್ನನ್ನು ಸೇವಿಸುವಂತಹ ಭಕ್ತರಿಗೆ ಅವರಿಗೆ ಕೊಡಬೇಕಾಗಿದ್ದ ಸುಖವನ್ನು ಆ ಭಗವಂತನ ಆ ಅನುಗ್ರಹವನ್ನು ಅಂದ್ರೆ ಲಕ್ಷ್ಮೀದೇವಿ ಆ ನಮ್ಮ ಕಡೆಯಿಂದ ಭಗವಂತನ ಹೇಗೆ ವಾಯುದೇವರು ನಮ್ಮ ಕಡೆಯಿಂದ ಭಗವಂತನ ಪ್ರಾರ್ಥನೆ ಮಾಡಿಯಂತೆ ಶ್ರುತಿ ಗೀತೆಯಲ್ಲಿ ಲಕ್ಷ್ಮೀದೇವಿ ಎಲ್ಲ ಜೀವರಾಶಿಗಳ ಪರವಾಗಿ ಪರಮಾತ್ಮನನ್ನು ಎಬ್ಬಿಸುತ್ತಾಳೆ. ಇವರೆಲ್ಲರೂ ನೀವು ಸಾಧನೆ ಮಾಡಬೇಕಂತ ಕಾದಿದ್ದಾರಪ್ಪ, ಪರಮಾತ್ಮನೇ ಎದ್ದು ಇವರನ್ನು ಕಾಪಾಡು ಅಂತ ಹೇಳಿ ಪರಮಾತ್ಮನ ಲೀಲೆ ಅದೆಲ್ಲ ಹಾಗೆ ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾಳೆ. ಆದ್ದರಿಂದ ಲಕ್ಷ್ಮೀದೇವಿ ಎಲ್ಲರಿಗೂ ಕೂಡ ಅವರವರಿಗೆ ಸಿಗಬೇಕಾದ ಸುಖವನ್ನು ಕೊಡುವುದಕ್ಕಾಗಿ ಅವರಿಗೆ ಆ ಜ್ಞಾನ ಮಾರ್ಗದಲ್ಲಿ ಶಾಸ್ತ್ರ ಮಾರ್ಗದಲ್ಲಿ ಇಡುವವಳು ಸರ್ವವೇದಾತ್ಮಕಳಾದ ವೇದಾಭಿಮಾನಿಯಾದ ಲಕ್ಷ್ಮೀದೇವಿ ಅನುಗ್ರಹವಿಲ್ಲದೆ ಇದ್ದರೆ ಆ ಅನುಗ್ರಹವಿಲ್ಲದೆ ಇದ್ದರೆ ಯಾರಿಗೂ ಕೂಡ ಆ ಸನ್ಮಾರ್ಗದಲ್ಲಿ ಶಾಸ್ತ್ರ ಮಾರ್ಗದಲ್ಲಿ ಹೋಗಬೇಕನ್ನುವ ಇಚ್ಛೆ ಬರೋದಿಲ್ಲ. ಆದ್ದರಿಂದ ಅವಳು ಲಕ್ಷ್ಮೀದೇವಿ ಇಂದಿರಾ ಎಲ್ಲರಿಗೂ ಕೂಡ ಆನಂದದ ಮಾರ್ಗದಲ್ಲಿ ಶಾಸ್ತ್ರ ಮಾರ್ಗದಲ್ಲಿ ಇಡುವಂತಹವಳಾಗಿದ್ದಾಳೆ. ಅಂತಹ ಇಂದಿರಾ ಲಕ್ಷ್ಮೀದೇವಿಗೆ ಪತಿಯಾದಂತಹ ಪರಮಾತ್ಮನಿಗೆ ಇಂದಿರಾ ಪತೆಯೇ. ಅಸ್ಮತ್ ಗುರುವರ ಆಚಾರ್ಯ ಕರವರ ಪೂಜಿತ. ಅಸ್ಮತ್ ನಮ್ಮ ಅಂದ್ರೆ ಯದ್ವತಿ ಆಚಾರ್ಯ ಹೇಳ್ತಾ ಇದ್ದಾರೆ, ನಮ್ಮ ಗುರುಗಳು ಗುರುವರರು ಗುರುವರಾಚಾರ್ಯರು. ಗುರುಗಳಂದ್ರೆ ಉಕಾರ ಹ್ಯಂದಕಾರ ಸ್ಯಾತ್ ಋಕಾರಸ್ಥ ನಿರೋಧಕ ಅಂಧಕಾರ ನಿರೋಧತ್ವಾತ್ ಗುರುರಿತ್ಯ ವಿಧೀಯತೆ ಅಂತೇಳಿ. ಗುರು ಶಬ್ದಕ್ಕೆ ಗುರು ಅಂತೇಳಿ, ಗು ಅಂತ ಹೇಳಿದಾಗ ನಮ್ ಬಾಯಿ ಗು ಅಂತ ಹೇಳಿದಾಗ ಒಂದು ವಿಧವಾಗಿ ಮುಚ್ಚಿ ಒಳಗೆ ಒಂದು ಗುಹೆಯಂತೆ ಒಂದು ಆಕಾರ ಬರುತ್ತೆ ಬಾಯಿಗೆ, ಅದು ಗುಕಾರ. ಗು ಅಂತ ಹೇಳಿದಾಗ ಆ ಕತ್ತಲನ್ನು ತೋರಿಸುವಂತಹ ಶಬ್ದ ಗು ಅನ್ನುವುದು. ರು ಅಂತ ಹೇಳಿದಾಗ ನಾಲಿಗೆಯಿಂದ ಆ ಕತ್ತಲೆಯನ್ನು ಹೊರಗಾಗಿದೆ. ರು ಅಂತ ನಾವು ಹೇಳುವಾಗ ನೋಡ್ರಿ, ನಿಮ್ಮ ಅಬ್ಸರ್ವ್ ಮಾಡಿದ್ರೆ ನಾಲಿಗೆ ಒಳಗಿಂದ ಹೊರಗೆ ಬರುತ್ತೆ, ಅಂದ್ರೆ ಆ ಕತ್ತಲನ್ನು ನಮ್ಮ ಒಳಗಿರುವ ಅಜ್ಞಾನ ಎನ್ನುವ ಅಂಧಕಾರವನ್ನು ಹೊರಗೆ ಹಾಕುತ್ತೆ. ಆದ್ದರಿಂದ ಆಗ್ತಾನೆ ಗುರು, ಹಾಕಲಕ್ಕೆ ನಮಗೆ ಸಾಧನೆ ಮಾಡಲಿಕ್ಕೆ ಅನುಕೂಲ ಮಾಡ್ತಾರೆ. ಆದ್ದರಿಂದ ಗುರುಗಳಿಗೂ ರು ಅಂತೇಳಿ. ಗುಕಾರ ಅನ್ನುವುದು ಅಂಧಕಾರ ಅಜ್ಞಾನ ಅಂಧಕಾರವಾದರೆ ಋಕಾರ ಅನ್ನುವುದು ಅದನ್ನು ನಿರೋಧ ಮಾಡುವಂತಹದ್ದು ಹೊರಗಾಕುವಂತಹದ್ದು ಅಜ್ಞಾನವನ್ನು. ಆದ್ದರಿಂದ ಹೀಗೆ ಗುರುಗಳು ನಮ್ಮ ಒಳಗಿರುವ ಅಜ್ಞಾನಾಂಧಕಾರವನ್ನು ಹೊರಗಾಕ್ತಾರೆ. ಆದ್ದರಿಂದ ಅವರಿಗೆ ಗುರು ಅಂತ ಹೆಸರು. ಆ ಗುರುಗಳಲ್ಲಿ ಶ್ರೇಷ್ಠರಾಗಿದ್ದಾರೆ ಗುರುವರ ಅಂತೇಳಿ. ಸೊ ಆ ವಿದೇಶ ತೀರ್ಥರನ್ನು ಗುರುವರರು ಅಂತ ಕರೀತಾ ಇದ್ದಾರೆ. ಅವರು ಆಚಾರ್ಯ, ಆಚಾರ್ಯ ಅಂದ್ರೆ ಅವರು ಸುಮ್ಮನೆ ಉಪದೇಶ ಮಾಡುವವರು ಮಾತ್ರವಲ್ಲ, ಆಚರಿಸಿ ತೋರಿಸುವ ಅಂದ್ರೆ ಉಪದೇಶಕರು ಬಹಳ ಜನ ಇರ್ತಾರೆ. ಉಪದೇಶ ಇದು ಮಾಡೋದು ಮಾಡಂತ ಹೇಳಿದ್ದಾರೆ, ಆದ್ರೆ ಮಾಡಿ ತೋರಿಸುವವರು ಬಹಳ ಕಡಿಮೆ. ಹಾಗೆ ನಮಗೆ ಉಪದೇಶವನ್ನು ಮಾಡುವುದು ಮಾತ್ರವಲ್ಲದೆ ಆ ಉಪದೇಶವನ್ನು ಆಚರಿಸಿ ಕೂಡ ತೋರಿಸಿಕೊಡ್ತಾರೆ. ಆದ್ದರಿಂದ ಅವರಿಗೆ ಆಚಾರ್ಯರು ಅಂತ ಕರೀತಾರೆ. ಅಸ್ಮತ್ ಗುರುವರ ಆಚಾರ್ಯ, ನಮ್ಮ ಗುರುಗಳಲ್ಲಿ ಶ್ರೇಷ್ಠರಾಗಿರುವಂತಹ ಅವರು, ಅವರ ಆಚಾರ್ಯ ಆಚಾರ ಮಾಡಿ ನಮಗೆ ತೋರಿಸುವಂತಹ ಅವರು. ಆದ್ದರಿಂದ ಅವರ ಕರ ಕೈಗಳಿಂದ ವರಪೂಜಿತ ಸರ್ವೋತ್ತಮ ವರಪೂಜಿತ ಅಂದ್ರೆ ವರ ಶ್ರೇಷ್ಠನ ಅಂದ್ರೆ ಅಂತ ಪೂಜೆ ಮಾಡ್ತಾ ಇದ್ದಾರೆ ವಿದೇಶಿ ಶ್ರೀಪಾದಂಗಳವರು. ಆದ್ದರಿಂದ ನಮ್ಮ ಗುರುವರರಾದಂತಹ ಗುರುಶ್ರೇಷ್ಠರಾದಂತಹ ಆಚಾರ್ಯರಾದಂತಹ ಆ ವಿದೇಶ ತೀರ್ಥರ ಕೈಗಳಿಂದ ಸರ್ವೋತ್ತಮತ್ವೇನ ಭಗವಂತ ಸರ್ವೋತ್ತಮ ಅಂತ ಭಗವಂತನನ್ನು ತಿಳಿದವರಾಗಿ ಅವರು ಪೂಜೆ ಮಾಡ್ತಾ ಇದ್ದಾರೆ. ಅವರಿಂದ ಆ ವಿಧವಾಗಿ ಪೂಜಿಸಲ್ಪಟ್ಟಂತಹ ಪೂಜಿತ ಪೂಜಿಸಲ್ಪಟ್ಟಂತಹ ಚರಣ ಪಾದಗಳು ನಲಿನ ಅಂದ್ರೆ ಕಮಲ ಪಾದ ಕಮಲ ಚರಣ ನಲಿನ ಅಂದ್ರೆ ಪಾದ ಕಮಲಗಳು ಉಳ್ಳವನು ಯುಗಳಾಯ ಎರಡು ಪಾದಗಳು. ಸೊ ಭಗವಂತನ ಎರಡು ಪಾದ ಕಮಲಗಳನ್ನು ನಿತ್ಯವೂ ತಮ್ಮ ಮನಸ್ಸಿನಲ್ಲಿಯೂ ನೆಲೆಸಿಟ್ಟುಕೊಂಡು ಹೊರಗೆ ಪೂಜಾ ಪೀಠದಲ್ಲಿಯೂ ಇಟ್ಟು ನಿತ್ಯ ಪೂಜೆ ಮಾಡ್ತಾ ಇರುವಂತಹ ಆ ವೇದಶಕ್ತಿತ್ತರು, ಆ ವೇದೇಶತೀರ್ಥ ಶ್ರೀಪಾದಂಗಳವರಿಂದ ಪೂಜಿಸಲ್ಪಟ್ಟಂತಹ ಪಾದಯುಗ ಪದ್ಮದ ಪಾದಗಳು ಉಳ್ಳವನು ಆ ಪರಮಾತ್ಮ, ಅಂತಹ ಪರಮಾತ್ಮನಿಗೆ ಅಂತೇ ಹೇಳ್ತಾ ಇದ್ದಾರೆ. ಸೊ ಪೂಜಿತ ಚರಣ ನಲಿನ ಯುಗಳ ಅಂದ್ರೆ ಎರಡು ತೋಯಿ ಜೋಡು ಅಂತೇಳಿ ಪಾದಗಳು, ಎರಡು ಪಾದಗಳಿಗೆ ಈ ಎರಡು ಪಾದಗಳು ಅಂದ್ರೆ ಭಗವಂತ ಪರಮಾತ್ಮನ ವಿಶೇಷಣವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ವೇದೇಶ ತೀರ್ಥರಿಂದ ಪೂಜಿಸಲ್ಪಟ್ಟಂತಹ ಎರಡು ಪಾದಗಳು ಉಳ್ಳವಣೇ ಅಂಥೇಳಿ ಅದರ ಅರ್ಥ. ಸೊ ಈ ವಿಧವಾಗಿ ನಳಿನ ಯುಗಳಾಯ ಅಂತೇಳಿ ಇದು ಬಹುವ್ರೀಹಿನ ಸಮಾಸದಲ್ಲಿ ಇರುವಂತಹ ಶಬ್ದ. ಅದಾದ ಮೇಲೆ ಅಸ್ಮದ್ ಗುರುವರ್ಯ ಅಂತರ್ಗತ ಶ್ರೀಮದ್ ಆನಂದ ತೀರ್ಥ ಆರ್ಯ ಉತ್ಕಮಲ ಮಧ್ಯ ನಿವಾಸಿನೇ ಅಂತೇಳಿ. ಅಸ್ಮದ್ ಗುರುವರ್ಯ ಅಂತರ್ಗತ ಅಂದರೆ ನಮ್ಮ ಗುರುಶ್ರೇಷ್ಠರಾದಂತಹ ಶ್ರೀ ವೇದೇಶ ತೀರ್ಥರ ಅಂತರ್ಗತ, ಅವರ ಒಳಗೆ ಅಂತರ್ಗತನಾಗಿ ಅಂದ್ರೆ ಮುಖ್ಯ ಪ್ರಾಣ ವಾಯುದೇವರು ಅವರ ಒಳಗಿದ್ದ ವೇದೇಶ ತೀರ್ಥರ ಹೃದಯದ ಒಳಗಿದ್ದಾರೆ. ಆದ್ದರಿಂದ ಅಸ್ಮತ್ ಗುರುವರ್ಯ ಅಂತರ್ಗತ, ನಮ್ಮ ಗುರುಗಳಾದ ವೇದೇಶ ತೀರ್ಥರ ಒಳಗೆ ನೆಲೆಸಿರುವಂತಹ ಶ್ರೀಮದ್ ಆನಂದ ತೀರ್ಥಾರ್ಯ, ಶ್ರೀಮದ್ ಆನಂದ ತೀರ್ಥರ ಅನ್ನುವಂತಹ ಗುರುಗಳ ಹೃತ್ಕಮಲ ಹೃದಯ ಕಮಲ ಮಧ್ಯ ಮಧ್ಯದಲ್ಲಿ ನಿವಾಸಿನೇ ನೆಲೆಸಿರುವಂತಹ ಪರಮಾತ್ಮನೇ, ಪರಮಾತ್ಮನಿಗೆ ನಿವಾಸಿನೇ ಅಂತಹ ಪರಮಾತ್ಮನಿಗೆ ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ವೇದವ್ಯಾಸ ದೇವರು ಅವರನ್ನು ನಿತ್ಯ ಧ್ಯಾನ ಮಾಡುವಂತಹವರಾಗಿದ್ದಾರೆ ವಾಯುದೇವರು. ಆ ವಾಯುದೇವರು ವೇದೇಶತೀರ್ಥರ ಹೃದಯದಲ್ಲಿ ನೆಲೆಸಿದ್ದಾರೆ. ಅಂತಹ ವೇದೇಶತೀರ್ಥರ ಹೃದಯದಲ್ಲಿ ನೆಲೆಸಿರುವ ವಾಯುದೇವರ ಹೃದಯ ಕಮಲದಲ್ಲಿ ನೆಲೆಸಿರುವಂತಹ ಆ ಪರಮಾತ್ಮನಿಗೆ ಅಂತೇಳಿ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ವಿಜ್ಞಾನ ರೋಚಿ ಪರಿಪೂರಿತ ಅಂತರ್ ಬಾಹ್ಯ ಅಂಡ ಕೋಶಾಯ. ವಿಜ್ಞಾನ ರೋಚಿ ಅಂದ್ರೆ ವಿಜ್ಞಾನ ರೋಚಿ ಅಂದ್ರೆ ಪ್ರಕಾಶ, ವಿಜ್ಞಾನವೆನ್ನುವ ಪ್ರಕಾಶ, ವಿಜ್ಞಾನವೆನ್ನುವ ಪ್ರಕಾಶದಿಂದ ಪರಿಪೂರಿತ ತುಂಬಿಸಲ್ಪಟ್ಟಿರುವಂತಹ ಅಂತರ್ ಬಾಹ್ಯ ಅಂಡ ಕೋಶಾಯ. ಈ ಬ್ರಹ್ಮಾಂಡ ಕೋಶ ಯಾವುದಿದೋ, ಈ ಸಮಸ್ತ ಬ್ರಹ್ಮಾಂಡದ ಒಳಗೆ ಹೊರಗೆ ಎಲ್ಲರೂ ಇದ್ದಾರೆ. ಹೊರಗೆ ತತ್ವಾಭಿಮಾನಿ ದೇವತೆಗಳಿದ್ದಾರೆ, ಒಳಗೆ ತತ್ವಾಭಿಮಾನಿ ದೇವತೆಗಳಿದ್ದಾರೆ, ಅಸುರರು ಎಲ್ಲರೂ ಕೂಡ. ಬ್ರಹ್ಮಾಂಡದ ಹೊರಗೆ ಮಾತ್ರ ಅಸುರರಿಗೆ ಸ್ಥಾನವಿಲ್ಲ, ಬ್ರಹ್ಮಾಂಡದ ಒಳಗೆ ಮಾತ್ರ ಅವರಿಗೆ. ಆ ಬ್ರಹ್ಮಾಂಡದ ಹೊರಗೆ ಕೇವಲ ಉತ್ತಮ ತತ್ವಾಭಿಮಾನಿ ದೇವತೆಗಳು ಮಾತ್ರ ಇದ್ದಾರೆ. ಆ ಬ್ರಹ್ಮಾಂಡದ ಒಳಗೆ ಎಲ್ಲ ವಿಧವಾದ ಜೀವರಾಶಿಗಳಿದ್ದಾರೆ. ಇಲ್ಲಿ ಎರಡು ಕಡೆ ಇರುವಂತಹ ಜೀವರಾಶಿಗಳ ಒಳಗೂ ಕೂಡ ಯಾರು ಯಾರು ಜ್ಞಾನ ಯೋಗ್ಯರಾಗಿದ್ದಾರೋ, ಜ್ಞಾನವನ್ನು ಪಡೆಯುವ ಯೋಗ್ಯತೆ ಪಡೆದಿದ್ದಾರೋ ಅಂತಹ ಅವರಿಗೆಲ್ಲರಿಗೂ ಕೂಡ ತುಂಬಿಸುತ್ತಾ ಇದ್ದಾನೆ ಭಗವಂತ. ಆದ್ದರಿಂದ ಭಗವಂತನ ವಿಜ್ಞಾನ ಪ್ರಕಾಶ ಅನ್ನುವುದು ಅಂದ್ರೆ ಭಗವಂತ ಅನುಗ್ರಹ ಮಾಡ್ತಾ ಇರುವಂತಹ ವಿಜ್ಞಾನ ಪ್ರಕಾಶದಿಂದ ಪರಿಪೂರಿತ ತುಂಬಿಸಲ್ಪಟ್ಟಿರುವಂತಹ ಅಂತರ್ ಬಾಹ್ಯ ಅಂಡಕೋಶ. ಈ ಬ್ರಹ್ಮಾಂಡದ ಒಳಗೂ ಹೊರಗೂ ಆ ಪರಮಾತ್ಮನ ಹೊರಹೊಮ್ಮಿರುವಂತಹ ವಿಜ್ಞಾನ ಪ್ರಕಾಶ ಹರಡಿ ಬರ್ತಾ ಇದೆ. ಅಂದ್ರೆ ಪರಮಾತ್ಮನ ತನ್ನ ಮೂಲಕವಾಗಿ ತನ್ನಿಂದ ತಾನು ಅನುಗ್ರಹವನ್ನು ಮಾಡಿ ಆ ವಿಜ್ಞಾನದ ಪ್ರಕಾಶವನ್ನು ಎಲ್ಲ ಕಡೆನೂ ಹರಡಿಸುತ್ತಾ ಇದ್ದಾನೆ ಭಗವಂತ. ಅದನ್ನು ಹೇಳಿದ ಅಂತಹ ಪರಮಾತ್ಮನಿಗೆ ಅಂತ ಹೇಳ್ತಾ ಇದ್ದಾರೆ. ಸೊ ಈ ವಿಧವಾಗಿ ವಿಜ್ಞಾನವೆನ್ನುವ ಪ್ರಕಾಶದಿಂದ ತುಂಬಿಸಲ್ಪಟ್ಟಿರುವಂತಹ ಬ್ರಹ್ಮಾಂಡದ ಒಳಗೂ ಹೊರಗೂ ಉಳ್ಳವನೇ, ಅಂದ್ರೆ ಬ್ರಹ್ಮಾಂಡದ ಒಳಗೂ ಹೊರಗೂ ತನ್ನ ವಿಜ್ಞಾನ ಪ್ರಕಾಶವನ್ನು ತುಂಬಿಸುತ್ತಿರುವಂತಹ ಪರಮಾತ್ಮನೇ ಅಂತೇಳಿ ಆ ಪರಮಾತ್ಮನಿಗೆ ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ಬ್ರಹ್ಮಾಂಡ ಕೋಶಾಯ ಅಕಾರಾದಿ ಪಂಚಾಶತ್ ವರ್ಣ ದೇವತಾ ಅಜಾದಿಭಿ ಸ್ವರ್ಣ ಘಟ ಪರಿ ಪೂರ್ಣ ಪೀಯೂಷ ಸಿಕ್ತಾಯ. ಅಂದ್ರೆ ಭಗವಂತ 50 ರೂಪಗಳನ್ನು ತಗೊಳ್ತಾ ಇದ್ದಾನೆ. ಅಕಾರಾದಿ ಆ ಇ ಉ ಅನ್ನುವ ಯಾವ ಅಕ್ಷರಗಳಿದೋ ಒಂದೊಂದು ಅಕ್ಷರದಿಂದ ಪ್ರತಿಪಾದ್ಯವಾದ ಭಗವಂತನ ರೂಪಗಳು ಅಜಾದಿ ರೂಪಗಳು, ಅಜ ಆನಂದ ಇಂದ್ರ ಈಶ ಅನ್ನುವ ಈ ವಿಧವಾಗಿ ಮಾತೃಕಾ ರೂಪಗಳು ಅಂತ ಯಾವುದನ್ನು ಕರಿತೀವೋ ಅದೆಲ್ಲ ಭಗವಂತನ ರೂಪಗಳೇ ಆಗಿದೆ. ಸೊ ನಾವು ಎಲ್ಲ ಕಡೆ ಆಕ್ಚುಲಾಗಿ ಅಜಾದಿ ರೂಪಗಳು ಅಂತ, ಅಜಾದಿ 50 ರೂಪಗಳು, ಅಜಾದಿ 50 ರೂಪಗಳು ಅಂತ ಹೇಳ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಆ ರೂಪಗಳ ಚಿಂತನೆ ಒಂದು ಸಾರಿ ಮಾಡೋಣ ಅಂತೇಳಿ, ದಿಸ್ ಮೇ ಬಿ ಎ ಗುಡ್ ಕಾಂಟೆಕ್ಸ್ಟ್ ಅದು ಮಾಡಲಿಕ್ಕೆ. ಈ 50 ಅಕ್ಷರಗಳು, ಆ 50 ಅಕ್ಷರಗಳಿಂದ ಪ್ರತಿಪಾದ್ಯವಾದ ಭಗವದ್ ರೂಪಗಳು, ಆ ಭಗವದ್ ರೂಪಗಳ ಚಿಂತನೆಗಾಗಿ ಆ ಶಬ್ದಗಳಿಗೆ ಇರುವ ಒಂದು ಅರ್ಥವನ್ನು, ಅನೇಕ ಅರ್ಥಗಳಿದೆ ಒಂದು ಶಬ್ದಕ್ಕೂ, ಆದ್ರೆ ಜಸ್ಟ್ ನಮಗೆ ಆ ಶಬ್ದವನ್ನು ಕೇಳಿದಾಗ ಸ್ಪಷ್ಟವಾಗಿ ನಮಗೆ ಗೋಚರವಾಗಬೇಕಾದಂತಹ ಒಂದು ಅರ್ಥವನ್ನು ಪ್ರತಿ ಶಬ್ದಕ್ಕೂ ನೋಡ್ತಾ ನೋಡೋಣ ಒಂದು ಸಾರಿ ಅಂತೇಳಿ. ಇಲ್ಲಿ ಅಜ ಅನ್ನುವ ಶಬ್ದ ಭಗವಂತನಿಗೆ, ಅಜ ಜ ಅಂದ್ರೆ ಜನ್ಮ, ಅಜ ಜನ್ಮವಿಲ್ಲದವನು ಅಂತೇಳಿ. ಸೊ ಭಗವಂತನಿಗೆ ಅಜ, ಚತುರ್ಮುಖ ಬ್ರಹ್ಮದೇವರಿಗೂ ಅಜ ಅಂತ ಹೆಸರು. ಆದ್ರೆ ಚತುರ್ಮುಖ ಬ್ರಹ್ಮದೇವರಿಗೆ ಅಜ ಅಂತ ಹೇಳಿದಾಗ ಆ ನಾಮಕ ಪರಮಾತ್ಮನಿಂದ ಜ ಹುಟ್ಟಿದವನು ಅಂತ ಅವರಿಗೆ ಅರ್ಥ. ಚತುರ್ಮುಖ ಬ್ರಹ್ಮದೇವರು ಪರಮಾತ್ಮನಿಗೆ ಅರ್ಥ ಮಾಡುವಾಗ ಅಜಹ ಅಂತ ಹೇಳಿದರೆ ಆ ಜ ಜನ್ಮವಿಲ್ಲದವನು ಅಂದ್ರೆ ಹುಟ್ಟಿಲ್ಲದವನು ಭಗವಂತ ಅವನು. ಅಜ ಜನನರಹಿತ ಅಂತೇಳಿ ಹುಟ್ಟಿಲ್ಲದವನು ಅನ್ನುವ ಅರ್ಥದಲ್ಲಿ ಅಜ ಶಬ್ದ, ಅಜ ರೂಪಿ ಪರಮಾತ್ಮನಿಗೆ ಆ ಅರ್ಥವನ್ನು ನಾವು ಚಿಂತನೆ ಮಾಡಬೇಕು. ಅಜ ಅಂತ ಹೇಳಿದಾಗ ಹುಟ್ಟಿಲ್ಲದವನು ಅನ್ನುವ ಚಿಂತನೆ ನಮಗೆ ಬರಬೇಕು. ಅದೇ ವಿಧವಾಗಿ ಆನಂದ ಅಂತೇಳಿ ಭಗವಂತ ಆನಂದ, ಇದು ಬಹಳ ಸ್ಪಷ್ಟವಾಗಿರುವಂತಹ ಶಬ್ದ. ಆನಂದ ಸುಖ, ಪೂರ್ಣ ಸುಖ ಅಂದರೆ ದೋಷರಹಿತವಾದ ದುಃಖರಹಿತವಾದ ಪೂರ್ಣ ಸುಖ, ಅದರಿಂದ ತುಂಬಿದವನು ಆನಂದಾತ್ಮಕ ಸ್ವರೂಪ ದೇಹನು ಅಂತ ಹೇಳಿ ಆ ಅರ್ಥದಲ್ಲಿ ಆನಂದ ಅಂದ್ರೆ ಆನಂದ ಸ್ವರೂಪನೂ ಆಗಿದ್ದಾನೆ ಭಗವಂತ ಅಂತ ಅದನ್ನು ಚಿಂತನೆ ಮಾಡಬೇಕು. ಅದಾದ ಇಂದ್ರ, ಇಂದ್ರ ಅಂತ ಹೇಳಿದ್ರೆ ಇಂದ್ರ ಅನ್ನುವ ಶಬ್ದಕ್ಕೆ ಪರಮ ಐಶ್ವರ್ಯ, ಈಗ ಸ್ವರ್ಗಲೋಕಾಧಿಪತಿ ಇಂದ್ರನಿಗೂ ಇಂದ್ರ ಅಂತ ಹೆಸರು. ಆದ್ರೆ ಆ ಸ್ವರ್ಗಲೋಕಾಧಿಪತಿ ಇಂದ್ರನಿಗೆ ಬಹಳ ದೊಡ್ಡ ಐಶ್ವರ್ಯ ಇದೆ, ಏನು ಕಡಿಮೆ ಐಶ್ವರ್ಯ ಏನಲ್ಲ, ಮೂರ್ ಲೋಕಾಧಿಪತಿ, ತ್ರಿಲೋಕಾಧಿಪತಿಯಾಗಿದ್ದಾನೆ ಆ ಇಂದ್ರನ ವೈಭವ ಅಂತೂ ಹೇಳಬೇಕಾಗಿದೆಯಲ್ಲ. ಸ್ವರ್ಗಲೋಕಾಧಿಪತಿ, ಎಲ್ಲ ವೈಭವಗಳಿಂದ ತುಂಬಿದ್ದಾನೆ ಆ ಇಂದ್ರ. ಆ ಇಂದ್ರನ ವೈಭವ ಅತ್ಯಧಿಕವಾದ ಪರಮೈಶ್ವರ್ಯದಿಂದ ಕೂಡಿದ್ದಾನೆ ಇಂದ್ರ. ಆದರೆ ಆ ಇಂದ್ರನ ಐಶ್ವರ್ಯ ಕೂಡ ಪರಮಾತ್ಮನ ಐಶ್ವರ್ಯದ ಮುಂಚೆ ಬಹಳ ಕಡಿಮೆಯೇ ಆಗುತ್ತೆ. ಪರಮಾತ್ಮನ ಐಶ್ವರ್ಯ ಅದು ಅಪಾರವಾದದ್ದು. ಸೊ ಆದ್ದರಿಂದ ಇಂದ್ರ ಶಬ್ದ ಇಂದ್ರದೇವರಿಗೆ ಸ್ವಲ್ಪ ಮಟ್ಟಿಗೆ ಅನ್ವಯವಾಗುತ್ತೆ, ಪರಮಾತ್ಮನಿಗೆ ಪೂರ್ಣವಾಗಿ ಅನ್ವಯವಾಗುತ್ತೆ. ಇಂದ್ರ ಅಂದ್ರೆ ಸರ್ವೇಂದ್ರ, ಸರ್ವ ಸಮರ್ಥ, ಎಲ್ಲ ಕಡೆನು ಪರಮಾತ್ಮನ ಐಶ್ವರ್ಯದಿಂದ, ಅಂದ್ರೆ ಪರಮಾತ್ಮ ಸರ್ವ ಐಶ್ವರ್ಯ ಪರಮೈಶ್ವರ್ಯದಿಂದ ಕೂಡಿರುವವನು ಅಂತ ಹೇಳಿ, ಉತ್ತಮ ಸಾಮರ್ಥ್ಯವುಳ್ಳವನು. ಇಂದ್ರ ಅನ್ನುವ ಶಬ್ದಕ್ಕೆ ಐಂದ್ರತ್ವ, ಐಶ್ವರ್ಯ ಅಂದ್ರೆ ಈಶ್ವರ ಅನ್ನುವ ಶಬ್ದಕ್ಕೆ ಐಶ್ವರ್ಯ ಅಂತ ಹೇಳಿದರೆ ವೆಲ್ತ್ ಅಂತ ಒಂದರ್ಥ ಇದೆ, ಆದ್ರೆ ಐಶ್ವರ್ಯ ಅಂದ್ರೆ ನಿಜವಾದ ಅರ್ಥ, ಮೂಲಭೂತವಾದ ಅರ್ಥ ಒಡೆತನ ಅಂತ ಹೇಳಿ. ಈಶ್ವರತ್ವ ಐಶ್ವರ್ಯ, ಈಶ್ವರತ್ವ ಒಡೆತನ, ಸಾಮರ್ಥ್ಯವನ್ನು ತಿಳಿಸಿಕೊಳ್ಳ. ಪರಮಾತ್ಮ ಸರ್ವ ಐಶ್ವರ್ಯವುಳ್ಳವನು, ಸರ್ವ ಸಮರ್ಥನಾಗಿದ್ದಾನೆ ಅನ್ನುವ ಅರ್ಥದಲ್ಲಿ, ಸೊ ಪರಮೈಶ್ವರ್ಯ ರೂಪಕನಾಗಿದ್ದಾನೆ ಪರಮಾತ್ಮ ಅನ್ನುವ ಅರ್ಥದಲ್ಲಿ ಇಂದ್ರ ಶಬ್ದವನ್ನು ಬಳಸುತ್ತಾರೆ. ಸೊ ಆ ವಿಧವಾಗಿ ಪರಮಾತ್ಮ ಇಂದ್ರ ಸರ್ವೋತ್ಕೃಷ್ಟವಾದ ಐಶ್ವರ್ಯ ಉಳ್ಳವನು ಅಂತ. ಅದಾದ ಮೇಲೆ ಈಶಃ ಅಂತ ಹೇಳಿ, ಈಶಃ ಅಂದ್ರೆ ಒಡೆಯ ಅಂತ, ಮತ್ತೆ ಇಂದ್ರ ಅಂದ್ರೆ ಒಡೆಯ ಈಶ. ಸರಿ, ಈಶ ಅನ್ನುವ ಶಬ್ದಕ್ಕೆ ಇನ್ನೊಂದು ಅರ್ಥವನ್ನು, ಈಂ ಅಂದ್ರೆ ಲಕ್ಷ್ಮೀಂ ಅಂತೇಳಿ. ಸೊ ಲಕ್ಷ್ಮೀಂ ಶಾಸ್ತೀತಿ ಈಶಃ, ಲಕ್ಷ್ಮಿಯನ್ನು ಕೂಡ ಶಾಸನ ಮಾಡ್ತಾನಾದ್ದರಿಂದ, ಒನ್ ಹು ಕಂಟ್ರೋಲ್ಸ್ ಲಕ್ಷ್ಮೀ ದೇವಿ ಆಸು, ಆದ್ದರಿಂದ ಭಗವಂತನಿಗೆ ಈಶ ಈಂ ಲಕ್ಷ್ಮೀಂ ಅಂತ ಹೇಳಿ ಶಾಸ್ತಿ ಶಾಸ್ತಿ ಶಾಸನ ಮಾಡ್ತಾನೆ, ಲಕ್ಷ್ಮೀ ದೇವಿಯನ್ನು ಶಾಸನ ಮಾಡ್ತಾನೆ, ಆದ್ದರಿಂದ ಪರಮಾತ್ಮನಿಗೆ ಈಶ ಅಂತ. ಈಶ ಅಂದ್ರೆ ಒಡೆಯ ಅನ್ನುವ ಅರ್ಥದಲ್ಲಿ ಕೂಡ, ಸರ್ವ ಜಗದೀಶ, ಎಲ್ಲ ಜಗತ್ತಿಗೂ ಒಡೆಯನಾಗಿದ್ದಾನೆ, ಆದ್ದರಿಂದಲೂ ಈಶ, ಲಕ್ಷ್ಮೀ ದೇವಿಯನ್ನು ಶಾಸನ ಮಾಡ್ತಾನೆ, ಆದ್ದರಿಂದಲೂ ಈಶ ಅನ್ನುವ ಶಬ್ದ ಪರಮಾತ್ಮನಿಗೆ ಇರುವಂತಹದ್ದು. ಅದಾದ ಮೇಲೆ ಉಗ್ರಹ, ಉಗ್ರಹ ಅಂತೇಳಿ, ಉಗ್ರಹ ಅಂದ್ರೆ ಭಯಂಕರ, ಶತ್ರುಗಳಿಗೆ ಭಯಂಕರನಾಗಿರುವವನು ಅಂತ ಒಂದರ್ಥ. ಇನ್ನೊಂದು ಉಗ್ರ ಅನ್ನುವ ಶಬ್ದಕ್ಕೆ ಉಂ ರುದ್ರಂ ಗ್ರಸತೀತಿ ಉಗ್ರಹ ಅಂತೇಳಿ, ರುದ್ರದೇವರನ್ನು ಕೂಡ ಸಂಹಾರ, ರುದ್ರದೇವರು ಅವರಿಗಿಂತ ಕಡಿಮೆಯಾದವರೆಲ್ಲರ ಸಂಹಾರವನ್ನು ಮಾಡ್ತಾರೆ ರುದ್ರದೇವರು ಪ್ರಳಯಕಾಲದಲ್ಲಿ. ಆಮೇಲೆ ರುದ್ರದೇವರ ಸಂಹಾರವನ್ನು ಪರಮಾತ್ಮ ಮಾಡ್ತಾನೆ ಅಂದ್ರೆ, ಆ ರುದ್ರದೇವರಿಗೆ ಆ ದೇಹ ಮುಗಿದ ಮೇಲೆ ನೆಕ್ಸ್ಟ್ ದೇಹ ಶೇಷದೇಹ ಪಡೆಯಬೇಕಾಗಿದೆ, ಆದ್ದರಿಂದ ರುದ್ರ ಸಂಹಾರ ಕಾರ್ಯವನ್ನು ಭಗವಂತ ಮಾಡ್ತಾನೆ. ಹೀಗೆ ಸರ್ವಸಂಹಾರಕ ಶಕ್ತಿ ಇರುವ ಭಗವಂತ ಅವನು ರುದ್ರನ ಸಂಹಾರವನ್ನು ಮಾಡ್ತಾನೆ, ಆದ್ದರಿಂದ ಉಂ ಗ್ರಸತಿ ಇತಿ ಉಗ್ರಹ ಅಂತೇಳಿ. ಉಗ್ರ ಅನ್ನುವ ಶಬ್ದ ಪರಮಾತ್ಮನಿಗೆ ಅನ್ವಯ ಮಾಡುವಾಗ ಆ ರುದ್ರದೇವರಿಗೂ ಸಂಹಾರಕನಾಗಿದ್ದಾನೆ ಪರಮಾತ್ಮ, ರುದ್ರ ಸಂಹಾರಕನಾಗಿದ್ದಾನೆ ಅನ್ನುವ ಅರ್ಥದಲ್ಲಿ ಉಗ್ರಹ ಅಂತೇಳಿ. ಅದಾದ ಮೇಲೆ ಊರ್ಜಃ ಅಂತೇಳಿ, ಊರ್ಜಃ ಅಂತ ಹೇಳಿದ್ರೆ ಭಗವಂತ ಊರ್ಜ ಬಲ ಪ್ರಾಣನಯೋಹೋ ಇದ್ದಾತು ಅಂತೇಳಿ. ಊರ್ಜಃ ಅಂತ ಹೇಳಿದ್ರೆ ಊರ್ಜಶಕ್ತಿ ಅಂತ, ಊರ್ಜಿತತ್ವ ಅಂತ ಹೇಳಿದ್ರೆ ಬಲವನ್ನು ತಿಳಿಸುವಂತಹ ಶಬ್ದ. ಊರ್ಜ ಅನ್ನೋದು ಬಲಚೇಷ್ಟಾವಾನ್ ಅಂತೇಳಿ. ಊರ್ಜ ಅನ್ನೋ ಶಬ್ದಕ್ಕೆ ಭಗವಂತ ಬಹಳ ಸ್ಟ್ರೆಂಗ್ತ್ ಅಂಡ್ ಆಕ್ಟಿವಿಟಿ, ಹೀಸ್ ಎಕ್ಸ್ಟ್ರೀಮ್ಲಿ ಪೂರ್ಣ ಶಕ್ತಿ ಉಳ್ಳವನು, ಪೂರ್ಣವಾದ ಆಕ್ಟಿವಿಟೀಸ್ ಅವನಿಂದಲೇ ಆಗುತ್ತೆ. ಎಲ್ಲಾ ಶಕ್ತಿಯ ಎಲ್ಲಾ ಆಕ್ಟಿವಿಟೀಸ್ ಅವನಲ್ಲಿ ಇದೆ. ಅಷ್ಟೇ ಅಲ್ಲದೆ ಮಿಕ್ಕವರಿಗೂ ಶಕ್ತಿಯನ್ನು ಚೇಷ್ಟಾ ಪ್ರದತ್ವವನ್ನು ಎಲ್ಲರಿಗೆ ಚೇಷ್ಟ ಮಾಡುವ ಚಟುವಟಿಕೆಗಳು ಮಾಡುವಂತೆ ಮಾಡ್ತಾನೆ ಭಗವಂತ. ಆದ್ದರಿಂದ ಬಲಚೇಷ್ಟಾವಾನ್ ಅಂತ ಹೇಳಿ ಆ ಅರ್ಥದಲ್ಲಿ ಊರ್ಜ. ಸೊ ಶಕ್ತಿ ಮತ್ತು ಕ್ರಿಯಾ ಪೂರ್ಣನಾಗಿದ್ದಾನೆ ಪರಮಾತ್ಮ ಅನ್ನುವ ಅರ್ಥದಲ್ಲಿ ಊರ್ಜ ಅನ್ನೋ ಶಬ್ದವನ್ನು ಬಳಸ್ತಾರೆ, ನಾವು ಅರ್ಥ ಮಾಡ್ಕೋಬಹುದು. ಅದಾದ್ಮೇಲೆ ಋತಂಭರ ಅಂದ್ರೆ ಆ ಒಂದರ್ಥವೇ ಅಂತಲ್ಲ, ಏನು ಮುಂಚೆ ಹೇಳಿದಂತೆ ಎಲ್ಲ ಶಬ್ದಗಳಿಗೂ ಅನೇಕ ಅರ್ಥಗಳಿದೆ, ಒಂದೆರಡು ಅರ್ಥಗಳನ್ನು ಮಾತ್ರ ನಾವು ನೋಡ್ತಾ ಇದ್ದೀವಿ. ಊರ್ಜ ಆದ ಮೇಲೆ ಋತಂಭರ ಅಂತೇಳಿ, ಋತಂಭರ ಅಂತೇಳಿ, ಋತಂ ಅಂತ ಹೇಳಿದ್ರೆ ಸತ್ಯಂ ಋತಂ, ನಾವು ಋತಂ ಅನ್ನುವ ಶಬ್ದವನ್ನು ಬಹಳ ಕಡೆ ಕೇಳಿದ್ವಿ. ಋತಂ ಅಂದ್ರೆ ಸತ್ಯ ಅನ್ನುವ ಅರ್ಥದಲ್ಲಿ, ಋತಂ ಋತಂ ಸತ್ಯಂ ಜಗತ್. ಸೊ ಋತಂ ಅನ್ನುವ ಶಬ್ದಕ್ಕೆ ಸತ್ಯಂ, ಇಲ್ಲಿ ಋತಂಭರ ಅಂತೇಳಿ. ಋತಂಭರ ಅಂದ್ರೆ ಋತಂ ಋತವನ್ನು ಭರಿಸುವವನು, ಋತವನ್ನು ಅಂದ್ರೆ ಸತ್ಯವನ್ನು, ಸತ್ಯವನ್ನು ಅಂದ್ರೆ ಸತ್ಯವಾದ ಜಗತ್ತನ್ನು. ಸೊ ಸತ್ಯಂ ಜಗತ್ ಅಂತೇಳಿ, ಸತ್ಯಂ ಜಗತ್ ಬಿಭತಿ ಇತಿ ಋತಂಭರ ಜಗದ್ಧಾರಕ ಅಂತೇಳಿ, ಜಗತ್ತನ್ನುವ ಸತ್ಯವನ್ನು ಧರಿಸುತ್ತಾನೆ ಭರಿಸುತ್ತಾನೆ, ಆದ್ದರಿಂದ ಋತಂಭರ, ಋತಂಭರ ಸತ್ಯವಾದ ಜಗತ್ತನ್ನು ಭರಿಸುತ್ತಾನಾದ್ದರಿಂದ ಭಗವಂತನಿಗೆ ಋತಂಭರ ಜಗದ್ಧಾರಕ, ಜಗದೋದ್ಧಾರಕನ ಆಡಿಸಿದೆಲೆ ಯಶೋದೆ ಅಂತ ಹೇಳಿದಂತೆ ಪರಮಾತ್ಮ ಜಗದೋದ್ಧಾರಕ ಜಗದ್ಧಾರಕ ಅಂತಹ ಪರಮಾತ್ಮ ಆ ಅರ್ಥದಲ್ಲಿ ಋತಂಭರ ಅಂತ ಪ್ರಯೋಗ ಮಾಡ್ತಾರೆ. ಅದಾದ ಮೇಲೆ ರುಗ್ರಹ ಅಂತೇಳಿ, ರುಗ್ರಹ ಅಂದ್ರೆ ರುಗ ರೂಮ್ ತನುಂ ಧಾರಯತಿ, ರೂಮ್ ರುಗ ಅನ್ನುವ ಶಬ್ದಕ್ಕೆ ರೂಮ್ ಧಾರಯತಿ, ರೂ ಅಂತ ಹೇಳಿದರೆ ಧನು, ದಾನವರ ತಾಯಿಗೆ ಧನುಗೆ ರೂ ಅಂತ ಹೆಸರು. ರೂಮ್ ಆ ದಾನವರ ತಾಯಿಯಾದ ಧನುವಿನಿಗೆ ಘಾರಯತಿ ಅಂತಹ ಕ್ಲೇಶಯತಿ ಅಂತೆ, ಘಾರಯತಿ ಅಂತ ಹೇಳಿದ್ರೆ ಕಷ್ಟ ಕೊಡ್ತಾನೆ ಭಗವಂತ. ಯಾಕಪ್ಪ ಧನುಗೆ ಯಾಕೆ ಕಷ್ಟ ಕೊಡ್ಬೇಕಂದ್ರೆ, ಧನುವಿಗೆ ಕಷ್ಟ ಕೊಡಬೇಕನ್ನುವ ಉದ್ದೇಶ ಅಲ್ಲ, ಧನುವಿನ ಮಕ್ಕಳು ದಾನವರು ಯಾರಿದ್ದಾರೋ ಅವರು ಲೋಕಕಂಟಕರಾದಾಗ ಅನೇಕ ಮಂದಿ ಲೋಕಕಂಟಕರ ಆಗಿದ್ದಾರೆ. ಆ ಲೋಕಕಂಟಕರಾದ ದಾನವರಿಗೆ ಶಿಕ್ಷೆ ಕೊಡಬೇಕಂತ ಅವರನ್ನು ಶಿಕ್ಷೆ ಕೊಟ್ಟಾಗ ಅವರ ತಾಯಿಗೆ ಧನುವಿಗೆ ಕ್ಲೇಶ ಬರುತ್ತೆ. ಅಯ್ಯೋ ನನ್ನ ಮಕ್ಕಳಿಗೆ, ಎಷ್ಟೇ ಕೆಟ್ಟವರಾಗಲಿ ಕೆಟ್ಟವರಾದ ಮಕ್ಕಳ ಮೇಲೆ ಕೂಡ ತಾಯಿಗೆ ಅಭಿಮಾನವೇ ಇರುತ್ತೆ. ಆ ಕೆಟ್ಟವರು ಆದ್ದರಿಂದ ಅವರು ಹೇಗೆ ಬೇಕಾದ್ರೂ ಹೋಗಲಿ ಅನ್ನುವ ಆಲೋಚನೆ ತಾಯಿಗೆ ಸಾಮಾನ್ಯ ಬರೋದಿಲ್ಲ. ಆದ್ದರಿಂದ ಆ ಧನುವಿ ಕೂಡ ಆ ಮಕ್ಕಳ ಮೇಲೆ ಎಷ್ಟೋ ಕೆಟ್ಟವರಾದ್ರೂ ಕೂಡ ಆ ದಾನವರ ಮೇಲೆ ಧನುವಿಗೆ ಅಭಿಮಾನವೇ ಇರುತ್ತೆ. ಆ ದಾನವರನ್ನು ಶಿಕ್ಷೆ ಕೊಡುವುದರ ಮೂಲಕವಾಗಿ ಭಗವಂತ ಆ ಧನುವಿಗೆ ಧಾರಯತಿ ಕ್ಲೇಶಯತಿ, ಆ ಕ್ಲೇಶವನ್ನು ಕಷ್ಟವನ್ನು ಆ ಮಕ್ಕಳಿಗೆ ಕೊಡುವ ಪೀಡೆಯ ಮೂಲಕವಾಗಿ ಧನುವಿಗೆ ಪೀಡೆ ಬರುತ್ತೆ. ಆದ್ದರಿಂದ ಆ ಧನುವನ್ನು ಧಾರಯತಿ, ಆದ್ದರಿಂದ ಆ ಅರ್ಥದಲ್ಲಿ ಧನು ಅಂತ ಹೇಳಿದ್ರೆ ಅಲ್ಲಿ ರು ಅನ್ನುವ ಶಬ್ದ, ರೂಮ್ ಧನುಂ ಅಂತೇಳಿ. ಸೊ ರೂಮ್ ರೂ ಘಾರಯತಿ, ಧನುವನ್ನು ಕ್ಲೇಶ ಪಡಿಸುತ್ತಾನಾದ್ದರಿಂದ ಭಗವಂತನಿಗೆ ರುಗಃ ಅಂತ ಹೆಸರು. ಸೊ ಋತಂಬರ ಆಯ್ತು, ರುಗಃ ಆಯ್ತು, ಅದಾದ ಮೇಲೆ ಋಷಃ ಅಂತ ಲುಷಃ ಋಷಃ ಲೂಜಿಹಿ ಅಂತ ಲು. ಇವು ವವಲ್ಸ್, ಕಾನ್ಸೊನೆಂಟ್ ಲು ಅಲ್ಲ, ಇದು ಕಾನ್ಸೊನೆಂಟ್ ರು ಅಲ್ಲ. ಸೊ ಕಾನ್ಸೊನೆಂಟ್ ನಲ್ಲಿ ಬರುವಂತಹ ರು ರು ಅವುಗಳು ರು ರು ಅಂತ ಹೇಳಿದ್ರು ಕಾನ್ಸೊನೆಂಟ್ ಹೇಳುವಾಗ. ವವಲ್ಸ್ ಹೇಳುವಾಗ ವಿ ಡೋಂಟ್ ಸ್ಟ್ರೆಸ್ ಆನ್ ಅದು ಲು. ಸೊ ಬೇರೆ ವಿಧವಾಗಿ ಪ್ರೊನೌನ್ಸಿಯೇಷನ್ ಬೇರೆ ವಿಧವಾಗುತ್ತೆ. ರು ರು ಲು ಲು ಅಂತ ಹೇಳಿದ್ರೆ ಲು ಅಂತ ಹೇಳ್ತೀವಿ. ಸೊ ರು ಲು ಲು ಅಂತ ಹೇಳಿದಾಗ ಅದು ವವಲ್ಸ್. ಸೊ ಆ ವಿಧವಾಗಿ ಸ್ವರಗಳಾಗಿರುವಂತಹ ಲು ಯಾವ್ದಿದೋ ಅದಕ್ಕೆ ಲುಷಃ ಅಂತ ಹೇಳಿ. ಲುಷಃ ಅಂತ ಹೇಳಿದರೆ ಲುಂ ಅದಿತಿಂ ಅಂತ ಹೇಳಿ. ಶಂ ಸುಖಂ, ಹೇಗಾದರೆ ಧನುವಿಗೆ ದುಃಖವನ್ನು ಕೊಡ್ತಾನೋ, ಆನ್ ದ ಅದರ್ ಹ್ಯಾಂಡ್ ಆಪೋಸಿಟ್ ಸೈಡ್ ಲು ಅಂತ ಕಲಿಯಲ್ಪಡುವಂತಹ ಅದಿತಿಗೆ ತಸ್ಯಾಹ ಶಂ ಸುಖಂ, ಯಸ್ಮಾತ್ ಆ ಕಾರಣದಿಂದ ಅದಿತಿ ದೇವಿಗೆ ಸುಖಕಾರಕ. ದೇವ ಮಾತೆಯಾದಂತಹ ಅದಿತಿ ದೇವಿಗೆ, ದಾನವರ ತಾಯಿಯಾದ ಧನುವಿಗೆ ದುಃಖ ಕೊಟ್ಟರೆ ದೇವತೆಗಳ ತಾಯಿಯಾದ ಅದಿತಿಗೆ ಸುಖವನ್ನು ಕೊಡ್ತಾನೆ. ಯಾಕಂದ್ರೆ ದೇವತೆಗಳ ಉದ್ಧಾರ ಮಾಡುವುದರ ಮೂಲಕವಾಗಿ ಅದಿತಿಗೆ ಬಹಳ ಸಂತೋಷ ಆಗುತ್ತೆ. ಆಹಾ, ನನ್ನ ಮಕ್ಕಳಿಗೆ ಭಗವಂತ ಉದ್ಧಾರ ಮಾಡ್ತಾ ಇದ್ದಾನೆ, ನನ್ನ ಮಕ್ಕಳು ಎಷ್ಟೊಂದು ಅದೃಷ್ಟವಂತರಾಗಿದ್ದಾರೆ ಅಂತ ಹೇಳಿ ಅದಿತಿಗೆ ಆನಂದವಾಗುತ್ತೆ. ಆದ್ದರಿಂದ ಅದಿತಿಗೆ ಸುಖವನ್ನು ಕೊಡ್ತಾನೆ. ಆದ್ದರಿಂದ ಭಗವಂತನಿಗೆ ಋಷಃ ಅಂತ ಹೆಸರು. ಅದಾದ ಮೇಲೆ ಲೂಜಿಹಿ ಅಂತೇಳಿ, ಋಷಃ ಆದಮೇಲೆ ಲೂಜಿಹಿ. ಲೂಜಿಹಿ ಅಂತ ಹೇಳಿದರೆ ಲೂಕಾರ ಪೂರ್ವದೇವಾನ ಜನನಿ ಸ್ಮರ್ಯತೆ ಬುಧೈಹಿ ಇತಿ ಧನಂಜಯಾದ ಲೂಂ ದಿತಿಂ ಪುತ್ರಹನೇನ ಜಯತಿ. ದುಷ್ಟರಾದ ಮಕ್ಕಳನ್ನು ದಾನವರ ತಾಯಿಗೆ ಹೇಗೆ ಕಷ್ಟವನ್ನು ಕೊಡ್ತಾನೋ ಅದೇ ವಿಧವಾಗಿ ದಿತಿ ದಿತಿ ಪುತ್ರಹನನೇನ ಅಂದ್ರೆ ಆ ದೈತ್ಯರು ದ್ವಿತೀಯ ಮಕ್ಕಳಾಗಿದ್ದಾರೆ. ಆ ದ್ವಿತೀಯ ಮಕ್ಕಳಾದಂತಹ ದೈತ್ಯರಿಗೆ ಭಗವಂತ ಶಿಕ್ಷೆಯನ್ನು ಕೊಡುವುದರ ಮೂಲಕವಾಗಿ ಆ ದುಷ್ಟ ಮಕ್ಕಳನ್ನು ಸಂಹಾರ ಮಾಡುವುದರ ಮೂಲಕವಾಗಿ ದಿತಿಯನ್ನು ಗೆದ್ದಂತೆ. ಲೂಜಿಹಿ ಜಿ ಅಂದ್ರೆ ಗೆಲ್ಲುವುದು. ಸೊ ಲೂಂ ದಿತಿಂ ಪುತ್ರಹನೇನ ಹನನೇನ ಜಯತಿ ಲೂಜಿಹಿ ಲೂಂ ಜಯತಿ ಅಂತೇಳಿ. ಲೂಂ ದಿತಿಂ ಜಯತಿ, ದಿತಿಯನ್ನು ಗೆದ್ದಿದ್ದಾನೆ ಪುತ್ರಹನ ಅವರ ಮಕ್ಕಳನ್ನು ತೀಯ ಮಕ್ಕಳನ್ನು ಸಂಹಾರ ಮಾಡುವುದರ ಮೂಲಕವಾಗಿ. ಆದ್ದರಿಂದ ಭಗವಂತನಿಗೆ ಲೂಜಿಹಿ ಅಂತ ಹೆಸರು. ಅದಾದ ಮೇಲೆ ಎ ಐ ಓ ಔ ಅಂತೇಳಿ, ಎ ಅನ್ನುವ ಶಬ್ದಕ್ಕೆ ಏಕಾತ್ಮ, ಎ ಅನ್ನುವ ಅಕ್ಷರ ಪ್ರತಿಪಾದ್ಯ ಭಗವದ್ ರೂಪಕ್ಕೆ ಏಕಾತ್ಮ ಅಂತ ಹೆಸರು. ಏಕಾತ್ಮ ಏಕ ಅನ್ನುವ ಶಬ್ದಕ್ಕೆ ಒಬ್ಬನೇ ಇದ್ದಾನಂತಲ್ಲ, ಒಬ್ಬನೇ ಮುಖ್ಯನಾಗಿದ್ದಾನೆ, ಅವನೊಬ್ಬನೇ ಮುಖ್ಯ ಅಂತ ಅರ್ಥ. ಸೊ ಭಗವಂತ ಏಕ ಶಬ್ದವಾಚ್ಯ ಅಂದ್ರೆ ಮುಖ್ಯ ಸ್ವಾಮಿ, ಏಕ ಆತ್ಮ ಮುಖ್ಯ ಸ್ವಾಮಿ, ಪ್ರಧಾನ ದೇವತೆ ಪ್ರಧಾನ ಒಡೆಯ ಅನ್ನುವ ಅರ್ಥದಲ್ಲಿ ಏಕಾತ್ಮ ಅಂತ ಶಬ್ದ ಪ್ರಯೋಗ ಮಾಡ್ತಾರೆ. ಆ ಭಗವಂತ ಏಕಾತ್ಮ ಶಬ್ದವಾಚ್ಯನಾಗಿದ್ದಾನೆ. ಅದಾದ ಮೇಲೆ ಐರಹ ಐರಹ ಐಕಾರಂ, ಐಕಾರ ಅನ್ನುವ ಶಬ್ದ ರುದ್ರನ್ನು ಐಕಾರಂ ಅದು ಐಕಾರ ವಾಚ್ಯಂ ರುದ್ರಂ ಜಯತಿ ಇತಿ ರುದ್ರನನ್ನು ಜಯಿಸಿದ್ದಾನೆ. ಅಲ್ಲಿ ರಹ ಅನ್ನುವ ಶಬ್ದ ಜಯಿಸುವ ಅರ್ಥವನ್ನು ಕೊಡಿಸುತ್ತೆ. ಐಂ ರುದ್ರಂ ಜಯತಿ ರಾತಿ ರತಿ, ಆ ರುದ್ರನನ್ನು ಜಯಿಸುವ ಕಾರಣದಿಂದ ಭಗವಂತನಿಗೆ ಐರ ಅಂತ ಹೆಸರು. ಅದಾದ ಮೇಲೆ ಓಜಭೃತ್ ಅಂತೇಳಿ, ಓಜಭೃತ್ ಓಜ ಓಜ ಸಾಮರ್ಥ್ಯಂ ಅಂತೇಳಿ, ಭೃತ್ ಬಿಭರ್ತಿ ಇತಿ ಸಾಮರ್ಥ್ಯವನ್ನು ಧರಿಸಿದ್ದಾನೆ ಅಂದ್ರೆ ಸರ್ವಸಮರ್ಥ ಅನ್ನುವ ಅರ್ಥ. ಓಜ ಭೃತ್ ಅನ್ನುವ ಶಬ್ದಕ್ಕೆ ಭಗವಂತ ಸರ್ವಸಮರ್ಥ ಎಲ್ಲ ಮಾಡಬಲ್ಲ, ಅವನಿಂದ ಮಾಡಲಾಗದೆ ಇರುವ ಕೆಲಸವೇ ಇಲ್ಲ. ಈ ಕೇಪಬಲ್ ಆಫ್ ಪರ್ಫಾರ್ಮಿಂಗ್ ಎವ್ರಿ ಆಕ್ಟ್. ಆದ್ದರಿಂದ ಭಗವಂತನಿಗೆ ಓಜಭೃತ್ ಅಂತ ಸರ್ವಸಮರ್ಥ ಅನ್ನುವ ಅರ್ಥದಲ್ಲಿ ಪ್ರಯೋಗ ಮಾಡ್ತಾರೆ. ಅದಾದ ಮೇಲೆ ಔರಸಹ ಓ ಔ ಅಂತ ಹೇಳಿ, ಔರಸಹ ಅಂದ್ರೆ ಔ ಔ ಅನ್ನೋ ಶಬ್ದಕ್ಕೆ ಬ್ರಹ್ಮ ಅಂತ ಹೆಸರು. ಔರಸಹ ರಸ ವೀರ್ಯಂ ಅಂತ. ಸೊ ಅಪತ್ಯಂ ವೀರ್ಯಂ ಅಪತ್ಯಂ ಯಸ್ಯ ಸಹ, ಯಾರಾದರೆ ಔ ಏವ ರಸಃ ಯಸ್ಯ ಸಹ ಔರಸಃ. ಔ ಶಬ್ದವಾಚ್ಯನಾದ ಬ್ರಹ್ಮದೇವರೇ ಆ ಪರಮಾತ್ಮನಿಗೆ ಮಗನಾಗಿ ಅವತಾರ ಮಾಡಿದ್ರು. ಸೊ ಬ್ರಹ್ಮದೇವರನ್ನು ಮಗನಾಗಿ ಪಡೆದಿದ್ದಾನೆ ಪರಮಾತ್ಮ. ಆದ್ದರಿಂದ ಔ ರಸವಾಗಿ ಉಳ್ಳವನು. ಬ್ರಹ್ಮದೇವರು ಮಗನಾಗಿ ಯಾರಿದ್ದಾನೋ ಆ ಪರಮಾತ್ಮ. ಆದ್ದರಿಂದ ಪರಮಾತ್ಮನಿಗೆ ಔರಸ ಅಂತ ಹೇಳಿದರು ಹೆಸರು. ಸೊ ಔರಸಃ ಅಂತೇಳಿ. ಅದಾದ ಮೇಲೆ ಅಂತಃ ಅಂತೇಳಿ, ಅಂತಃ ಅಂತೇಳಿ ಅಂತ ಮಾಡುವವನು ಅಂದ್ರೆ ಅಂತಯತೀತಿ ಅಂತಃ, ನಾಶಯತೀತಿ ಅಂತ, ಲಯಕಾರಕ, ಎಲ್ಲದರ ಲಯವನ್ನು ಭಗವಂತ ಮಾಡ್ತಾನೆ. ಅಂದ್ರೆ ಭಗವಂತನ ಮೂಲಕವಾಗಿ ಎಲ್ಲ ಬೇರೆಯವರು ಮಾಡಿದಂತೆ ಕಾಣುವ ಸಂದರ್ಭದಲ್ಲಿ ರುದ್ರದೇವರು ಸಂಹಾರ ಮಾಡ್ತಾರೆ. ಆದ್ರೆ ರುದ್ರಾಂತರ್ಗತನಾಗಿ ರುದ್ರೇ ರುದ್ರ ರೂಪೇನ ಸ್ತಃ ಅಂತ ಹೇಳಿ ರುದ್ರನ ಒಳಗೆ ರುದ್ರ ರೂಪದಿಂದ ಪರಮಾತ್ಮ ಇದ್ದು ಸಂಹಾರ ಕಾರ್ಯ ಮಾಡ್ತಾನೆ. ಹೀಗೆ ಪ್ರತಿಯೊಬ್ಬರು ಮಾಡುವ ಸಂಹಾರ ಕಾರ್ಯದಲ್ಲಿಯೂ ಭಗವಂತನ ಕೈವಾಡ ಇದೆ. ಅದನ್ನು ತಿಳ್ಕೊಂಡು ನಾವೇನು ಮಾಡಬೇಕು, ಭಗವಂತನೇ ಅಂತಹ ಅಂತಯತಿ, ಎಲ್ಲರ ಕೊನೆಯನ್ನು ಮಾಡುವನು, ಎಲ್ಲರ ಸರ್ವಸಂಹಾರಕ ಸರ್ವಲಯಕಾರಕ ಅನ್ನುವ ಅರ್ಥದಲ್ಲಿ ಅಂತಹ ಅಂತೇಳಿ. ಅದಾದ ಮೇಲೆ ಅರ್ಧಗರ್ಭ ಅಂ ಅಹ, ಅಹ ಅನ್ನುವ ಶಬ್ದಕ್ಕೆ ಅರ್ಧಗರ್ಭ. ಇಲ್ಲಿ ನೋಡ್ರಿ, ಇದು ಬಹಳ ಕೇರ್ಫುಲ್ ಆಗಿ ಅರ್ಧಗರ್ಭ ಅಂತ ಹೇಳಿದಾಗ ಬಹಳ ಕಡೆ ಅರ್ಧ ಹಾಫ್ ಅನ್ನುವ ಅರ್ಥದಲ್ಲಿ ಐ ಮೀನ್ ರೂಪದಲ್ಲಿ ಅದನ್ನು ಹಾಕ್ತಾರೆ. ಆ ರೂಪವೂ ಇಲ್ಲ, ಆ ಅರ್ಥವೂ ಇಲ್ಲ. ಇಲ್ಲಿ ಅರ್ಧ ಅಂದ್ರೆ ಹಾಫ್ ಅಂತ ಅರ್ಥವೇ ಅಲ್ಲ. ಅರ್ಧ ಅಂದ್ರೆ ಆ ರುದ್ಧ ನೋಡ್ರಿ, ಮಹಾ ಋಷಿ ಮಹರ್ಷಿ ಮಹಾ ರುದ್ಧ, ಅದಕ್ಕೆ ಆ ರುದ್ಧ, ಆ ರುದ್ಧ ಅರ್ಧ ಆಗತ್ತೆ. ಸೊ ಅಲ್ಲಿ ARDHA ಅಲ್ಲ, ARDDHA, ಅಲ್ಲಿ ಡಬಲ್ ಡಿ ನಾವು ಹಾಕೋಬೇಕು. ಅರ್ಧ ಇಟ್ಸ್ ನಾಟ್ ಅರ್ಧ, ARDHA ಅಲ್ಲ, ARDDHA. ಆ ಪುಸ್ತಕಗಳೆಲ್ಲ ಕಡೆ ಅರ್ಧ ಬರೆಯ ತಪ್ಪಾಗಿ ಪ್ರಿಂಟ್ ಮಾಡಿರ್ತಾರೆ. ಮೋಸ್ಟ್ ಆಫ್ ದ ಬುಕ್ಸ್ ತಪ್ಪಾಗಿ ಪ್ರಿಂಟ್ ಮಾಡ್ತಾರೆ. ಅರ್ಧ ಅಂದ್ರೆ ಹಾಫ್ ಅನ್ನುವ ರೂಪ ಕೊಡುವಂತಹ ಅರ್ಧವನ್ನು ಪ್ರಿಂಟ್ ಮಾಡ್ತಾರೆ. ಹಾಗೆ ಅಲ್ಲ, ಆ ದ ಕಡೆಗೆ ದ ಬರಬೇಕು, ಎರಡು ಇರಬೇಕು. ಅರ್ಧ ಗರ್ಭ ಅಂತೇಳಿ, ಆ ಸಮಂತಾತ್ ರುದ್ಧಾಹ ಬ್ರಹ್ಮಾದಯ ಗರ್ಭೆ ಯಸ್ಯ ಸಹ, ಬ್ರಹ್ಮಾದಿಗಳನ್ನು ಉದರದಲ್ಲಿ ಆ ಸಮಂತಾತ್ ರುದ್ಧಾಹ ಬ್ರಹ್ಮಾದಯ ಗರ್ಭೆ ಯಸ್ಯ ಸಹ, ಆ ಅರ್ಧಗರ್ಭ ಅಂತ ಭಗವಂತನಿಗೆ ಹೆಸರು ಬಂದಿದೆ. ಹೀಗೆ ವವಲ್ಸ್ ಅನ್ನು ನಾವು ನೋಡಿದೀವಿ. ಐ ಥಿಂಕ್ ಕಾನ್ಸನೆಂಟ್ಸ್ ಎಲ್ಲ ಮಾಡಿದ್ರೆ ತುಂಬಾ ಟೈಮ್ ಆಗತ್ತೆ. ಆಮೇಲೆ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಕಪಿಲ, ಕಪತಿ, ಗರುಡಾಸನ, ಘರ್ಮ, ನಸಾರ, ಚಾರ್ವಂಗ, ಛಂದೋಗಮ್ಯ, ಜನಾರ್ದನ, ಝಾಟಿಗ, ಝಾಟಿತಾರಿ, ಯಮಃ, ಟಂಕಿ, ಠಲಕ, ಡರಕ, ಈ ಎಲ್ಲ ಭಗವದ್ ರೂಪಗಳ ಚಿಂತನೆಯನ್ನು ಸ್ವಲ್ಪ ಒಂದು ಅರ್ಥ ಚಿಂತನವನ್ನು ಕೂಡ ಮಾಡ್ತಾ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಅವ್ರು ನೋಡೋಣ. ಇದು ಯಾಕೆ ಹೇಳ್ತಾ ಇದ್ದೀನಂದ್ರೆ, ಈ ಶಬ್ದಗಳನ್ನು, ಅಜಾದಿ ಶಬ್ದಗಳನ್ನು ನಾವು ಪ್ರಯೋಗ ಮಾಡಿದಾಗ ಅಟ್ಲೀಸ್ಟ್ ಆ ಒಂದರ್ಥವಾದರೂ ನಮ್ಮ ಮನಸ್ಸಿಗೆ ಬಂದ್ರೆ ಇಟ್ ವಿಲ್ ಬಿ ಬಹಳ ಹೆಲ್ಪ್ಫುಲ್ ಆಗುತ್ತೆ ಅನ್ನುವ ಕಾರಣದಿಂದ ಈ ಅಕ್ಷರ 50 ಅಕ್ಷರಗಳಿಗೆ 50 ಅಕ್ಷರ ಪ್ರತಿಪಾದ್ಯ ಭಗವದ್ ರೂಪಗಳು, ಭಗವನ್ ನಾಮಗಳು, ಭಗವದ್ ರೂಪಗಳು, ಭಗವದ್ ನಾಮ ರೂಪಗಳ ಅರ್ಥ ಒಂದರ್ಥ ಅನುಸಂಧಾನ ಅದನ್ನು ಮಾಡುವುದರ ಮೂಲಕವಾಗಿ ನಮಗೆ ಭಗವಂತ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಇವತ್ತು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ನಾನು ಮತ್ತು ನೆಕ್ಸ್ಟ್ ಕ್ಲಾಸ್ ನಲ್ಲಿ ಇನ್ನು ಇತರ ಶಬ್ದಗಳ ಅರ್ಥಚಿಂತೆಯನ್ನು ಮಾಡೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಕೃಷ್ಣಾರ್ಪಣ ವಸ್ತು ಗಾಯನವಾದ ಮನಸ್ಸೇಂದ್ರಿಯ ಬುದ್ಧಿಯಾತ್ಮನಾವ ಅನಸು ಸ್ವಭಾವ ತರುವ ಮೀತಿ ಸಕಲಂ ಪರಸ್ಮೆ ಶಿವನ್ ನಾರಾಯಣ.